ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೈನೋಸೌ ಶ್ರೀಪತಿರ್ಮಾನದೋನಃ ಜಯತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟಾಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತ ತವ ಭಕ್ತಾನ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ. ನಾವು ನಾಡಿ ಪ್ರಕರಣ ಸಂಧಿಯಲ್ಲಿ 16th ಬಗ್ಗೆ ಓತಪ್ರೋತ ಅಂತ ನೋಡಿದ್ದೀವಿ. ಅದಕ್ಕೆ ವ್ಯಾಖ್ಯ, ಅದಕ್ಕೆ ಒಂದು ಇದು ಏನ್ ಹೇಳೋದು ಸ್ತೋತ್ರ. ಇವರು ಸಂಕಷ್ಣೋಡಿಯರು, ಐ ಥಿಂಕ್ ಸಂಕಷ್ಣೋಡಿಯರು, ಒನ್ ಆಫ್ ದ ಕಾಮೆಂಟ್ರಿಯಲ್ಲಿ ಒಂದು ಪ್ರಮಾಣ ಶ್ಲೋಕಗಳು ಸುಮಾರು ಒಂದು 25-30 ವರ್ಸ್ ಇರುವಂತ ಈ ಪ್ರಾಬಬ್ಲಿ ನಾಡಿ ಕಲ್ಪಲತ ಅಂತ ಕಾಣುತ್ತೆ. ಆ ಶ್ಲೋಕವನ್ನ ಪ್ರಮಾಣವಾಗಿ ಕೊಟ್ಟಿದ್ದಾರೆ. ಅದು ನಾನು ನಿಮ್ಗೆ ಕಳಿಸ್ತೀನಿ, ಫಸ್ಟ್ ಕಳಿಸಿ, ಸೊ ದಟ್ ಇಟ್ ವಿಲ್ ಬಿ ಈಸಿಯರ್ ಟು ಫಾಲೋ. ಬಟ್ ಜಸ್ಟ್ ಒಂದು ರನ್ನಿಂಗ್ ಮೀನಿಂಗ್ ಅದರಲ್ಲಿ ಏನಿದೆ ಅಂತ ಮಾತನ್ನು ಹೇಳಿ ಮುಂದಕ್ಕೆ ಹೋಗ್ತೀನಿ. 17th ಪದ್ಯ ನಾವು ಮಾಡಿದ್ದೀವಿ. ಈ 17th ಪದ್ಯ ಮತ್ತು 19th ಪದ್ಯಕ್ಕೆ ಕನೆಕ್ಷನ್ ಇದೆ. ಸೊ 18th ಪದ್ಯ ತೆಗಿಬೇಕು. 16th ಪದ್ಯಕ್ಕೆ ಕಾಮೆಂಟ್ರಿಯಲ್ಲಿ ಶ್ಲೋಕಗಳಿದೆ, ಅದು ನಾವಿನ್ನೂ ನೋಡಿಲ್ಲ. ಅದು ನಿಮ್ಗೆ ನಾನು ಕಳಿಸಬೇಕು ಫಸ್ಟ್. 18th ಪದ್ಯ ಬರುತ್ತೆ. ಈ 16th ಪದ್ಯಕ್ಕೆ ಆ ಶ್ಲೋಕ ಏನಿದೆ ಅಂತ ಸ್ಥೂಲವಾಗಿ ಹೇಳ್ತೀನಿ. ಈ ಶ್ಲೋಕ ಬಂದು ಇದು ಪ್ರಮಾಣ ಶ್ಲೋಕ. ಯಾಕೆಂದ್ರೆ ನಾವು ಅನೇಕ ವಿಷಯಗಳನ್ನ ನೋಡಿದೀವಿ. ಏನಂದ್ರೆ ನಾಡಿಗಳಲ್ಲಿ ಇರುವಂತಹ ಶಬ್ದ ಗ್ರಹಣ, ರೂಪ ಸ್ಪರ್ಶ ರಸ ಗಂಧ, ಈ ಗ್ರಹಣಗಳೆಲ್ಲ ಹೇಗಾಗತ್ತೆ, ಆಮೇಲೆ ಇಚ್ಛೆ ಅಂಬೋದು ಚಾರ್ಜ್ ಆಗತ್ತೆ, ಈ ವಿಷಯಗಳೆಲ್ಲ ಕೊಟ್ಟಿದ್ದಾರೆ ಹಿಂದೆ 11 ಆ ಸಂಧಿಗಳಲ್ಲಿ, ಆ ಒಂದು ಪದ್ಯಗಳಲ್ಲಿ ನಾವು ನೋಡಿದ್ದೀವಿ. ಅದಕ್ಕೆ ಇದು ಪ್ರಮಾಣವಾಗಿದೆ. ಒಂದು ಡಿಫ್ರೆನ್ಸ್ ಈ ಇದು ನೋಡೋವಾಗ ಏನಾಗತ್ತೆ ಅಂದ್ರೆ, ನಾವು ವಿಜಯದಾಸರ ಸುಳಾದಿ ನೋಡಿದಾಗೆ ಈ ನಾಡಿಗಳಲ್ಲಿ ಎಲ್ಲಿ ಎಲ್ಲಿ ನಾವು ಸ್ಮರಣೆ ಮಾಡಬೇಕು ಅಂಬೋದನ್ನ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಯಾವುದು ಅಂದ್ರೆ ನಮ್ಮ ಇಂದ್ರಿಯಗಳು, ಬಾಹ್ಯವಾಗಿ ಕಾಣುವಂತ ಇಂದ್ರಿಯಗಳು, ಈ ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯದಲ್ಲಿ ಯಾವ ನಾಡಿ ಬರುತ್ತೆ, ಆ ನಾಡಿಯನ್ನೇ ಒಂದು ಪಾಯಿಂಟ್ ತರ ಕೊಟ್ಟಿದ್ದಾರೆ. ಈ ಒಂದು ಶ್ಲೋಕ ನೋಡೋವಾಗ ಏನಾಗತ್ತೆ ಅಂದ್ರೆ ಸ್ವಲ್ಪ ಭಿನ್ನವಾಗ ಕಾಣುತ್ತೆ. ಅದು ಏನು ಕಾಂಟ್ರಡಿಕ್ಷನ್ ಅಂದ್ರೆ, ಇದು ಕಾಂಟ್ರಡಿಕ್ಷನ್ ಸ್ವಲ್ಪ ವಿವಕ್ಷಾಭೇದ ಇರಬಹುದು ಹೊತ್ತು ಕಾಂಟ್ರಡಿಕ್ಷನ್ ಇಲ್ಲ. ಯಾಕೆ ಅಂದರೆ ಅಲ್ಲಿ ವಿಜಯದಾಸರು, ನಮ್ಗೆ ವಿಜಯದಾಸರ ಸುಳಾದಿಗಳು ನೋಡಿದ್ವಿಲ್ಲ, ವಿಜಯದಾಸರ ಸುಳಾದಿಗಳಲ್ಲಿ ಯಾವ ಪಾಯಿಂಟ್ ಇದು, ಫಾರ್ ಎಕ್ಸಾಂಪಲ್ ನೋಡಿ, ಗಂಗೆಯಲ್ಲಿ ಸ್ನಾನ ಮಾಡಬೇಕು, ಗಂಗೆ ಸ್ನಾನ ಅಂತ ತಕೊಂಡ್ರೆ ನಾವು ಗಂಗಾ ಅಂಬೋದು ಎಲ್ಲಿ ಇದೆ ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಜಾಗನ ತೋರಿಸ್ಬೋದು. ಗಂಗೆಯಲ್ಲಿ ಅಂದ್ರೆ ಕೆಲವರು ಆ ಒಂದು ಗಂಗೆ ಸಮುದ್ರ ಸಂಗಮ ಆಗುವಂತ ಜಾಗ ಅಲ್ಲಿ ಇದೆ ಅಂತ, ಇನ್ನೊಬ್ರು ಗಂಗೆ ಉತ್ಪತ್ತಿ ಸ್ಥಾನವಾದಂತ ಒಂದು ಜಾಗ ಹರಿದ್ವಾರ, ಋಷಿಕೇಶ, ಹೀಗೆ ಪೂರ್ತಿ ಅನೇಕ ಪಾಯಿಂಟ್ಸ್ ಬರ್ಬೋದು. ಸೊ ಗಂಗೆ ಎಲ್ಲಿ ಹರಿತಾಳೆ ಅಂದ್ರೆ ನೀವ್ ಏನ್ ಹೇಳಬೇಕು, ಹಿಮಾಲಯದಿಂದ ಅಲ್ಲಿಂದ ಶುರು ಮಾಡಿ ಅದಕ್ಕೆ ಮುಂಚೆ ಆ ಒಂದು ನಮ್ಗೆ ಹಿಮಾಲಯ ಪರ್ವತದಿಂದ ಅಲ್ಲಿಂದ ನಾರ್ತ್ ಇಂದ ಶುರು ಮಾಡಿ ಸ್ವಲ್ಪ ಸೌತ್ ಬಂದು ಆಮೇಲೆ ಈಸ್ಟ್ ಹೋಗಿ ಆಮೇಲೆ ಕೊನೆಯಲ್ಲಿ ಆಗುತ್ತೆ. ಸೊ ಹೀಗೆ, ಸೊ ಈ ಒಂದು ಸ್ತೋತ್ರದಲ್ಲಿ, ಈ ಒಂದು ಪ್ರಮಾಣ ಶ್ಲೋಕಗಳಲ್ಲಿ ಹಾಗೆ ಕೊಟ್ಟಿದ್ದಾರೆ. ಯಾಕೆ ಅದು ಯಾಕೆ ಹಾಗೆ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಅದು ಈ ಪದ್ಯಕ್ಕೆ ಅವರು ಕಾಮೆಂಟ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಈ ಪದ್ಯದಲ್ಲಿ ಏನು ನಾಡಿಗಳು ಹೇಗಿದೆ, ಓತಪ್ರೋತವಾಗಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇರುವಂತ ವಿಷಯ ಅದನ್ನೇ ಅದಕ್ಕೆ ಪ್ರಮಾಣ. ಅಲ್ಲಿ ಆ ಸ್ತೋತ್ರದಲ್ಲಿ ಹೇಗಿದೆ ಅಂದ್ರೆ, ನಾಡಿಗಳು ಹೇಗೆ ಒಂದು ಮೃದಂಗ ತರ, ಅಂದ್ರೆ ಮೃದಂಗ ಹೇಗಿರುತ್ತೆ, ಮೃದಂಗದಲ್ಲಿ ಎಲ್ಲಾ ಆ ಮೃದಂಗದಿಂದ ಬರುವಂತ ಎಲ್ಲವೂ ಒಳಗೆ ಇಟ್ಟು ಮೇಲೆ ಒಂದು ಚರ್ಮದಿಂದ ಒಂದು ಗಟ್ಟಿಯಾಗಿ ಕಟ್ಟಿ ಇಟ್ಟಿದ್ದಾರೆ. ಹಾಗೆ ಈ ನಾರಿಗಳು ಆ ಒಳಗೆ ಇರುವಂತ ಮೃದಂಗದ ಒಳಗೆ ಇರುವಂತದ್ದು. ಹಾಗೆ ಎಲ್ಲಾ ಕಡೆನೂ ಓತಪ್ರೋತವಾಗಿದೆ. ಓತಪ್ರೋತ ಅಂದ್ರೆ ಎಲ್ಲ ಪಿರಿಯಡ್ ಅಂದ್ರೆ ಹಾರಿಜಾಂಟಲ್ ಆಗಿದೆ, ವರ್ಟಿಕಲ್ ಆಗಿದೆ. ಸೊ ಹಾರಿಜಾಂಟಲ್ ವರ್ಟಿಕಲ್ ಮಾತ್ರ ಅಲ್ಲ, ಇದು ತ್ರೀ ಡೈಮೆನ್ಷನ್. ನೀವು ತಕೊಂಡ ಎಲ್ಲ ಹಿಂದೆ ಮುಂದೆ ಅದೂ ಬರುತ್ತೆ, ಅದೂ ಹೇಳ್ತಾರೆ ಇಲ್ಲಿ. ಯಾವ್ದು ಹಿಂದೆ ಇರುತ್ತೆ, ಯಾವ್ದು ಮುಂದೆ ಇರುತ್ತೆ ಅಂತ. ಸೊ ದ ನಾಡಿ ಆಸ್ ಹೋಲ್ ಒಂದು ನದಿ ತರ ಪೂರ್ತಿ ಲೆಂತ್ ತಕೊಳ್ತಾರೆ. ಸೊ ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಇದು ನಾವು ನೆಕ್ಸ್ಟ್ ಕ್ಲಾಸ್ಲಿ ಇದು ಪೂರ್ತಿಯಾಗಿ ನೋಡೋಣ ಇದಕ್ಕೆ. ಸೊ ಇಂದ ನೀವೇ ನಾವು ಒಂದು ಈ 17th ಪದ್ಯವನ್ನ ನೋಡಿದ್ದೀವಿ. 17th ಪದ್ಯದಲ್ಲಿ ಹಾಗೆ ಮೂರು ಬೇಸಿಕಲಿ ಆ ವಿಭೂತಿ ಸಂಧಿಯಲ್ಲಿ ಬಂದಂತೆ ವಿಭೂತಿ ಸಂಧಿಯಲ್ಲಿ ನಾವು ನೋಡಿದ್ದೇವೆ. ಹಾಗೆ ಆ ವಿಭೂತಿ ವೇರಿಯಸ್ ಅಟ್ಲೀಸ್ಟ್ ಒಂದು ನಾಲ್ಕು ರೀತಿಯಾದಂತ ವಿಭೂತಿಯನ್ನ ನೋಡಬಹುದು ಅಂತ ಅಲ್ಲಿ ಅಲ್ಲಿ ಆ ಪದ್ಯದಲ್ಲಿ ನಾವು ವಿಭೂತಿ ಸಂಧಿಯಲ್ಲಿ ಬಂತದ್ದು ಅಂದ್ರೆ ಅಲ್ಲಿನೂ ಹಾಗೆ ಬಂತು. ಎರಡನೇ ಪದ್ಯದಲ್ಲಿ ಬಂದಾಗ ಹಾಗೆ ಭೂಮಿಯಲ್ಲಿ ಆಕಾಶದಲ್ಲಿ ನದಿಯಲ್ಲಿ ಹಲವು ಜೀವರ ನಿರ್ಮಿಸಿ ಇದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತತ್ವಸ್ಥಾನ ಬೆದರಿಸಿ ಅಲ್ಲಿ ಒಂದು ಚಿಂಟು ಕೊಟ್ಟಿದ್ದಾರೆ. ಅದು ಆದ ಮೇಲೆ ಇಲ್ಲಿ ವಿವರಣೆ ಬರುತ್ತೆ. ಇಲ್ಲಿ ಬಂದಾಗ 17th ಬಂದು ಮೂರನ್ನು ತಗೊಂಡಿದ್ದಾರೆ, ಜಲ ಕುಕ್ಕುಟ ಕೇಟ ತಗೊಂಡಿದ್ದಾರೆ. ಆಮೇಲೆ ಭೂಮಿಯಲ್ಲಿ ಇದು 19th ಪದ್ಯ ಬರುವಾಗ ಭೂಮಿಯಲ್ಲಿ ಇರುವಂತ ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು ತಗೊಂಡಿದ್ದಾರೆ. ತಗೊಂಡು ಏನಿಲ್ಲಿ ಹೇಳ್ತಾ ಇದ್ದಿದ್ದಾರೆ ಅಂದ್ರೆ ನೋಡಿ, ಜಲಟ ಕುಕ್ಕುಟ ಕೇಟ ಜೀವರ ಕಳೇವರಗಳ ಒಳ ಇದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ತನ್ನಾಮಲಿ ಕರೆಸದಲ್ಲಿ ಜಲರು ಹೇಷ್ಟ ವಿವಿಧ ಕರ್ಮಗಳ ನಿರಂತರದಿ ಮಾಡಿ ಮಾಡಿಸಿ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಈ ಕರ್ಮಗಳನ್ನ ಮಾಡಿಸ್ತಾನೆ ಅಂತ ಆಗತ್ತೆ. ನಮ್ಗೆ ಕರ್ಮಕ್ಕೇನು ಕ್ರಿಯೆಗೇನು ವ್ಯತ್ಯಾಸ ಇದೆ. ಕರ್ಮ ಅಂತ ಬರೋದು ಕರ್ಮ ಯಾವಾಗ ಕರ್ಮ ಆಗತ್ತೆ ಅಂದ್ರೆ ಅದು ತಿಳಿದು ಸ್ವಲ್ಪನಾರು ಆ ಒಂದು ವಿವೇಕ ಶಕ್ತಿ ಇರಬೇಕು, ತಿಳಿದು ಮಾಡಬೇಕು ಕರ್ಮ ಅಂತಾಗತ್ತೆ. ಅದಕ್ಕೆ ಪುಣ್ಯ ಕ್ರಿಯಾ ಪಾಪ ಕ್ರಿಯಾ ಅಂತ ಯಾರು ಹೇಳಲ್ಲ. ಪುಣ್ಯ ಕರ್ಮ ಪಾಪ ಕರ್ಮ ಅಂತ ನಾವು ಒಂದು ಮಾಡ್ತೀವಿ, ಮಾಡುವ ಮೂಲಕವಾಗಿ ಒಂದು ಅದೃಷ್ಟ ಹುಟ್ಟತ್ತೆ ಅಂತ. ಅದೃಷ್ಟ ಅಂದ್ರೆ ಅನ್ಸೀನ್ ಅಂತ, ಅದೃಷ್ಟ ಹುಟ್ಟತ್ತೆ. ಅದು ನಮ್ಮ ಮನಸ್ಸಿಗೆ ತಕ್ಕಂತೆ, ಮನಸ್ಸಲ್ಲಿ ಆ ಕರ್ಮ ಮಾಡೋವಾಗ ನಮ್ಮ ಮನಸ್ಸಲ್ಲಿ ಏನು ಇದೆಯೋ ಅದಕ್ಕೆ ಅದಕ್ಕೆ ನಾವು ಅನುಸಂಧಾನ ಅಂತ ಹೇಳ್ತೀವಿ. ಮನಸ್ಸಿನಲ್ಲಿ ಯಾವತ್ತ ಒಂದು ಕ್ರಿಯೆ ಮೂಲಕವಾಗೆ ನಾವು ಯಾವುದನ್ನು ಡಿಸೈಡ್ ಮಾಡೋದೇ ಇಲ್ಲ. ಕ್ರಿಯೆ ಅಂದ್ರೆ ಆಕ್ಷನ್ ಅಂತ ತಗೊಳ್ಬೇಕಾರ, ಕ್ರಿಯೆ ಅಂದ್ರೆ ಆಕ್ಷನ್, ದೇಹದಿಂದ ನಡೆಯುವುದು ಕ್ರಿಯೆ. ಈ ಕ್ರಿಯೆ ಎಲ್ಲದಕ್ಕೇನೋ ಉಂಟು, ದೇಹದಿಂದ ಅವರವರಿಗೆ ಏರು ಯಾವ್ಯಾವ ದೇಹ, ಜಲಚರ ಪ್ರಾಣಿಗಳು ಭೂಮಿಯಲ್ಲಿ ಇರೋದು, ಆಮೇಲೆ ಆಕಾಶದಲ್ಲಿ ಚರಿಸುವುದು, ಎಲ್ಲವೂ ಕ್ರಿಯೆ ಆಗತ್ತೆ. ಆಕ್ಷನ್ ಎಂಬುದು ಎಲ್ಲದಲ್ಲಿನೂ ಆಗತ್ತೆ, ದೇಹದಿಂದ ವ್ಯಕ್ತ ಆಗತ್ತೆ. ಬಟ್ ಅದಕ್ಕೆ ಅನುಗುಣವಾದ ಮನಸ್ಸು ಎಲ್ಲಿದೆ? ಸೊ ನಮ್ ಶಾಸ್ತ್ರದಲ್ಲಿ ಅದೃಷ್ಟ ಹುಟ್ಟತ್ತೆ. ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ಪುಣ್ಯ ಪಾಪಗಳು ಅವೋ ಧರ್ಮ. ಅದೃಷ್ಟ ಅಂದ್ರೆ ಧರ್ಮ ಅಂತಾನೆ ಅರ್ಥ. ಸೊ ಇದು ಪುಣ್ಯ ಪಾಪ ಎರಡು ರೀತಿಯಾಗತ್ತೆ. ಇದು ಪುಣ್ಯ ಪಾಪ ಹೇಗೆ ಡಿಸೈಡ್ ಮಾಡ್ತಾರೆ? ಪುಣ್ಯ ಪಾಪ ಡಿಸೈಡ್ ಮಾಡೋದು ಬರೀ ಕ್ರಿಯೆ ಮೂಲಕ ಅಲ್ಲ, ಕ್ರಿಯೆಗೇನೋ ಸ್ವಲ್ಪ ಇದೆ, ಕ್ರಿಯೆಗೇನೋ ಸ್ವಲ್ಪ ಫಲ ಇದೆ. ದೇಹದಿಂದ ಮಾಡೋ ಕ್ರಿಯೆಗೆ ಸ್ವಲ್ಪ ಇಟ್ ಇಸ್ ವೆರಿ ಸ್ಮಾಲ್ ಇನ್ಸಿಗ್ನಿಫಿಕೆಂಟ್ ಅದು ಹೇಳೋದಿಲ್ಲ. ಅದಕ್ಕೆ ಮನಸ್ಸಿಂದ ಮಾಡೋದು, ಮನಸ್ಸು ಯಾವ ಸ್ಥಿತಿಯಿಂದ ನಾವು ಮಾಡ್ತೀವೋ ಅದಕ್ಕೆ ತಕ್ಕಂತೆ ಆ ಕ್ರಿಯೆಗೆ ಪಾಪ ಪುಣ್ಯ ಒಳ್ಳೆದಿದೆ ಶುಭ ಕರ್ಮ, ಅದಕ್ಕೆ ಕರ್ಮವನ್ನ ಕ್ಲಾಸಿಫೈ ಮಾಡ್ತೀವಿ. ಕ್ರಿಯೆಯಿಂದ ಕರ್ಮ, ಕ್ರಿಯೆಯಿಂದ ಕರ್ಮ, ಕರ್ಮ ಏನು ಶುಭ ಅಶುಭ ಕರ್ಮ ಅಂತ ಆಗತ್ತೆ. ಶುಭ ಕರ್ಮ ಅದು ಪುಣ್ಯ, ಪುಣ್ಯದಿಂದ ಸುಖ ಬರತ್ತೆ. ಯಾವುದು ಕರ್ಮದಿಂದ, ಪುಣ್ಯ ಕರ್ಮದಿಂದ ಬರೋದು ಸುಖ ಬರತ್ತೆ, ಪಾಪ ಕರ್ಮದಿಂದ ಬರೋದು ದುಃಖ ಬರತ್ತೆ. ಬೇಸಿಕಲಿ ಸುಖ ದುಃಖ ಅಂತ ಆಗತ್ತೆ. ಅವಾಗೆ ಈ ಪ್ರಾಣಿಗಳು ಮಾಡೋವಾಗ ಇಲ್ಲಿ ಏನ್ ಹೇಳ್ತಾರೆ, ವಿವಿಧ, ಅದಕ್ಕೆ ನೋಡಿ, ಜಲರು ಹೆಚ್ಚಿನ ವಿವಿಧ ಕರ್ಮಗಳ ನಿರಂತರದೇ ಮಾಡಿ. 17th ಪದ್ಯ ವಿವಿಧ ಕರ್ಮಗಳನ್ನ ಮಾಡುತ್ತಾನಂದ್ರೆ ನಮ್ಗೆ ಮೇಲಿಂದ ಏನರ್ಥ ತೋರುತ್ತೆ, ಆ ಒಂದು ವಿವಿಧ ಕರ್ಮ, ಭೂಮಿಯಲ್ಲಿ ಇರೋದು ಒಂದು ತರ ಕರ್ಮ, ಆಕಾಶದಲ್ಲಿ ಹೋಗಿ ಮಾಡೋದು ಒಂದು, ಆಮೇಲೆ ನೀರಲ್ಲಿ ಮಾಡೋದು ಒಂದು. ಈವನ್ ಇನ್ ದಟ್ ಇಟೇಕ್ ಅನಿಮಲ್ ಕಿಂಗ್ಡಮ್ ಇದೆಲ್ಲ ಅನೇಕ ಸ್ಪೀಸೀಸ್ ನ 84 ಲಕ್ಷ ಯೋನಿಗಳು ತಗೊಂಡಾಗ ಒಂದೊಂದಲ್ಲಿ ಒಂದೊಂದು ರೀತಿಯಾದ ಕರ್ಮ, ಸೊ ವಿವಿಧ ಕರ್ಮ ಅಂತ ಒಂದು ಕಾಣಿಸ್ತದೆ. ಇನ್ನೊಂದು ಮೂಲತಃ ಇನ್ನೊಂದು ಪ್ರಶ್ನೆ ನಮ್ಗೆ ಬರುತ್ತೆ, ವಿವಿಧ ಕರ್ಮಗಳ ವಿವಿಧ ಕ್ರಿಯೆಗಳ ನಿರಂತರದಿ ಮಾಡಿ ಮಾಡಿಸಿ ಅಂತ ಹೇಳದೆ ವಿವಿಧ ಕರ್ಮಗಳು ಅಂತ ಹೇಳಿದ್ದಾರೆ. ಆಮೇಲೆ ಅದೇ 19th ಬರುವಾಗಲೂ ಹಾಗೆ ಆಗತ್ತೆ, ಈ ಕರ್ಮಗಳು ಸರ್ ಬೇರೇನು ಮಾಡುವ ಕರ್ಮಗಳು, ಕರ್ಮ ಕರ್ಮ ಅಂತಾನೆ ಬಳಸಿದ್ದಾರೆ, ಕ್ರಿಯಾ ಅಂತ ಬಳಸಿದ್ದಾರೆ, ಬಳಸಿಲ್ಲ. ಅದ ಕಾರಣದಿಂದ ಅನಿಮಲ್ಸ್ ನಮ್ಗೆ ಒಂದು ಪ್ರಶ್ನೆ ಇಲ್ಲಿ ಬರಬೇಕು, ಈ ಅನಿಮಲ್ಸ್ ನಮ್ಗೆ ಮಾಡೋದು ಬಿಟ್ ಗೊತ್ತಾಗತ್ತ, ಈ ಪ್ರಾಣಿಗಳಲ್ಲಿ ಇದ್ದು ಅವನು ಮಾಡುತ್ತಾನಂದ್ರ ಆಯಾ ಪ್ರಾಣಿಗಳಿಗೆ ಈ ಜಂತುಗಳಿಗೆ ಈ ಪ್ರಾಣಿ ಇದಕ್ಕೆಲ್ಲ ಅವ್ದು ಮಾಡುವ ಮೂಲಕವಾಗ ಪುಣ್ಯ ಕರ್ಮ ಪಾಪ ಕರ್ಮ ಅಂತ ಆಗತ್ತ? ಕರ್ಮ ಅಂತ ಹೇಳಿದ್ದಾರೆ, ಕರ್ಮ ಮಾಡಿದ್ರೆ ಕರ್ಮಕ್ಕೆ ಎರಡೇ ಫಲ, ಪುಣ್ಯ ಫಲ ಪಾಪ ಫಲ ಎರಡು ಇರಬೇಕಲ್ಲ, ಇದು ಏನಾರು ಆಗತ್ತ ಅಂದ್ರೆ ಮೇಜರ್ಲಿ ಇಲ್ಲ ಅಂತಾನೆ ಅನ್ಸ್ತದೆ. ಒಂದು ಎಕ್ಸೆಪ್ಷನ್ಸ್ ಆರ್ ಆಲ್ವೇಸ್ ದೇರ್, ಎಕ್ಸೆಪ್ಷನ್ ಜಡ ಬರತ ಅವನಿಗೆ ಆ ಪೂರ್ವ ಜನ್ಮ ಸ್ಮೃತಿ ಇತ್ತು, ಆ ಒಂದು ಅವನ ಪ್ರಾರಬ್ಧಕ್ಕೆ ಅನುಗುಣವಾಗ ಆ ಜಾತಾಸ್ಮೃತ ಜಾತಾಸ್ಮೃತಿ ಅಂತ ಇತ್ತು, ತಾನು ಯಾರು ಅಂತ ಗೊತ್ತಿದ್ದು, ಈ ದೇಹವನ್ನ ಪಡೆದಿದ್ದೀನಿ ಇಲ್ಲಿದ್ದು, ಅವನು ಅಲ್ಲೇ ಆಶ್ರಮ ಆ ಸಾತ್ವಿಕ ಪರಿಸರದಲ್ಲಿ ಇದ್ದು ಅದನ್ನ ಕೇಳಿ ಅದು ಅವನಿಗೆ ಆನಂದ, ಆ ಜನ್ಮವು ಅವನಿಗೆ ಆನಂದ ಅಭಿವೃದ್ಧಿಗೆ ಕಾರಣ ಆಯ್ತು ಅವನಿಗೆ. ಸೊ ಹೀಗೆ 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 ಎಕ್ಸೆಪ್ಷನ್ಸ್ ಆರ್ ದೇರ್, ಬಟ್ ಅವರಿಗೆ ಕರ್ಮವನ್ನ ಮಾಡತ್ತ ಅಂದ್ರೆ ಬೇಜರ್ಲಿ ಇಲ್ಲ. ಇದಕ್ಕೆ ಏನು ಪ್ರಮಾಣ ಅಂದ್ರೆ ನಮ್ಗೆ ಗೀತೆಯಲ್ಲೇ ಬರುತ್ತೆ, ಗೀತೆಯಲ್ಲಿ ಕರ್ಮಯೋ ಗೀತೆಯಲ್ಲಿ ಬಂದಾಗ ಗೀತೆಯಲ್ಲಿ ಅಲ್ಲಿ ಹೇಳ್ತಾರೆ ಕೃಷ್ಣ ಅರ್ಜುನ ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ ಹೇಳುವಾಗ, 3ನೇ ಅಧ್ಯಾಯದಲ್ಲಿ ನಾನು ಈ ಕರ್ಮವನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ, ಯುದ್ಧ ಕರ್ಮವನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಯುದ್ಧ ಕರ್ಮ ಮಾಡದೆ ಎಲ್ಲಕ್ಕೆ ರೀಸನ್ಸ್ ಕೊಡ್ತಾನೆ. ಅದ್ಲಿ ಕೃಷ್ಣ ಇದನ್ನ ಏನ್ ಹೇಳ್ತಾರಂದ್ರೆ ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಹೆಸರು. ನೈಷ್ಕರ್ಮ್ಯ ಅಂದ್ರೆ ಏನು ಅಂದ್ರೆ ಇವನು ಒಂದು ಅರ್ಥ ಕೆಲವರು ಕೊಡ್ತಾರೆ, ನೈಷ್ಕರ್ಮ್ಯ ಅಂದ್ರೆ ಮೋಕ್ಷ, ಆ ಕರ್ಮ ಮಾಡದೆ ಇರುವಿಕೆ ಅಂಬೋದನ್ನ ಒಂದು ಕೊಡ್ತಾರೆ. ಕರ್ಮ ಮಾಡದೇ ಇದ್ರೆ ಮೋಕ್ಷ ಸಿಕ್ಕತ್ತ ಅಂದ್ರೆ ಅದು ಹಾಗಲ್ಲ, ಕಾಮ್ಯ ಕರ್ಮ ಅಂತ ಅದಕ್ಕೆ ಅರ್ಥ ಮಾಡಬೇಕು ಅಂತ ಅದು ಉದ್ದೇಶ ಅದು ಕೊಡ್ತಾರೆ. ಅದು ನಮ್ ಇನ್ನೊಂದಲ್ಲಿ ಕೊಡೋವಾಗ ಕರ್ಮ ಅಂಬೋದು ಸಂಸಾರಕ್ಕೆ ಬೀಜ, ಕರ್ಮ ಮಾಡುವ ಮೂಲಕ ನಮಗೆ ಅದು ಸಂಸಾರಕ್ಕೆ ಬೀಜ ಆಗತ್ತೆ ಅಂತ ಅದು ಹೇಳಿದಾಗ ಆವಾಗ ಅದ ಅಸು ಕರ್ಮ ಮಾಡುವ ಮೂಲಕವಾಗ ನಮ್ಗೆ ಒಂದು ದಿವಸ ಬದುಕಿದ್ರೆ 10 ಜನ್ಮಕ್ಕೆ ಬೇಕಾದ ಕರ್ಮ ನಮ್ಗೆ ಬೇಕಾದ ಕರ್ಮ ಅಕ್ಯುಮುಲೇಟ್ ಆಗತ್ತೆ ಅಂತ ಬರುತ್ತೆ. ಅಂದ್ರೆ ಕರ್ಮ ಮಾಡದೇ ಬಿಟ್ರೆ ಅಂದ್ರೆ ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಶ್ವಾಸ ರೂಪ ಎಲ್ಲವೂ ನಮ್ಮ ಸುಮ್ಮನೆ ಇದನ್ನು ಮನಸ್ಸಿನಿಂದಲೂ ಕರ್ಮಗಳು ಆಗುತ್ತೆ. ಸೊ ಆದ ಕಾರಣದ ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಸೊ ನೀವು ಅದಕ್ಕೆ ಅವಾಗ ಹೇಳ್ತಾರೆ ಕರ್ಮನ ಅನಾರಂಭಾತ್ ಅಂದ್ರೆ ಕರ್ಮ ಈ ಜನ್ಮದಲ್ಲಿ ನೀನು ಮಾಡದೇ ಇರಬಹುದು, ವಾಟ್ ಅಬೌಟ್ ಅರ್ಲಿಯರ್ ಜನ್ಮಗಳು? ಅರ್ಲಿಯರ್ ಜನ್ಮಗಳು ನಿನಗೆ ಅನೇಕ ಜನ್ಮ, ಬಿಕಾಸ್ ಅದಕ್ಕೆ ಪುರುಷ ಎಂಬುವ ಶಬ್ದವನ್ನ ಬಳಸ್ತಾರೆ. ಪುರುಷ ಅಂದ್ರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವನು ಅಂತ ಅರ್ಥ ಆದ್ರೆ ಪುರಾಣಿ ಚರಂತಿ ಪುರ ಒಂದು ಪುರದಿಂದ ಇನ್ನೊಂದು ಪುರಕ್ಕೆ ಹೋಗುವ ಕಾರಣದಿಂದ ಅವನಿಗೆ ಪುರುಷ ಅಂತ ಹೆಸರು ಅಂತ ಒಂದು ನಿರ್ವಚನ ಕೊಡ್ತಾರೆ. ಅಂದ್ರೆ ಈ ಜನ್ಮದಲ್ಲಿ ಅರ್ಜುನ ನೀನು ಕರ್ಮ ಮಾಡೋದಿಲ್ಲ ಅಂತ ಕೂತು ಬಿಟ್ರೆ ಸಾಧ್ಯ ಇಲ್ಲ. ಬಟ್ ಈವನ್ ಇಫ್ ಯು ಸೇ ವಾಟ್ ಅಬೌಟ್ ದ ಪ್ರೀವಿಯಸ್ ಜನ್ಮ, ಅವನಿಗೆ ಅಂತಿಲ್ಲ, ಪ್ರೀವಿಯಸ್ ಜನ್ಮದಲ್ಲಿ ಇಂದ್ರನಿಗೆ ಬರೋದು ಅರ್ಜುನನಿಗೆ ಬರೋದಿಲ್ಲ, ಉಳಿದ ಜೀವಿಗಳಿಗೆ ಪಶು ಪಕ್ಷಿ ಮುಂತಾದ ಜನ್ಮಗಳು ಬರುತ್ತೆ. ಆ ಜನ್ಮಗಳಲ್ಲಿ ಅದಕ್ಕೆ ಕರ್ಮ ಮಾಡಲಕ್ಕೆ ಯೋಗ್ಯವಾದ ಅಂದ್ರೆ ಮೋಕ್ಷ ಕರ್ಮ ಮಾಡಲಿಕ್ಕೆ ಅಂದ್ರೆ ನಿಷ್ಕಾಮ ಕರ್ಮ ಮಾಡಲಿಕ್ಕೆ ಯೋಗ್ಯವಾದ ಇದು ಸಿಕ್ಕೋದಿಲ್ಲ, ಆ ಶರೀರ ಸಿಕ್ಕೋದಿಲ್ಲ. ಆವಾಗ ಕರ್ಮ ಅದಕ್ಕೆ ಹೇಗೆ ಮೋಕ್ಷ ಆಗತ್ತೆ? ಸೊ ಮೋಕ್ಷ ಆಗೋದಿಲ್ಲ ಅಂದ್ರೆ ಬೇಸಿಕಲಿ ಏನು ಅಂದ್ರೆ ಆ ಈ ಜನ್ಮಗಳಲ್ಲಿ ಅಂದ್ರೆ ಪಶು ಪಕ್ಷಿ ಮುಂತಾದ ಯೋನಿಗಳಲ್ಲಿ ಬಂದಾಗ ಮೋಕ್ಷಕ್ಕೆ ಬೇಕಾದ ನಿಷ್ಕಾಮ ಕರ್ಮ ಅಂಬೋದು ಸಾಧ್ಯತೆ ಇಲ್ಲ. ಬಟ್ ಅದುಗಳು ಕರ್ಮಗಳನ್ನ ಏನೋ ಚೂರು ಚಾರು ಮಾಡತ್ತೆ. ಆ ಕರ್ಮಗಳು ಮಾಡೋವಾಗ ಆಯಾ ಜಾತಿಗೆ ತಕ್ಕಂತೆ ಮಾಡತ್ತೆ. ಹುಲಿ ಮಾಡುವಂತ ಕರ್ಮಗಳೇ ಬೇರೆ, ಹಸು ಮಾಡುವಂತ ಕರ್ಮಗಳೇ ಬೇರೆ. ಅದು ಅವರಿಗೆ ಆ ಜನ್ಮ ಬರ್ಲಕ್ಕೆ ಚಿಂತನದ ಕಾರಣ ಆಗತ್ತೆ. ಸೊ ಇದು ಮೋಸ್ಟ್ಲಿ ಇದು ಮಾಡೋದು ಹೇಗಿರತ್ತೆ ಅಂದ್ರೆ, ಮೂರು ಗುಣ ತ್ರಿಗುಣದಿಂದ ತ್ರಿಗುಣದ ಕಾರ್ಯಗಳಾಗತ್ತೆ. ಈ ತ್ರಿಗುಣದ ಕಾರ್ಯಗಳಾಗ ಆಗ್ತಾ ಇರತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಹೇಳೋವಾಗ ಅದರ್ ಜನ್ ಇಲ್ಲಿ ಹೇಳೋದು ಏನಂದ್ರೆ, ಅದರ್ ಜನ್ಮಗಳಲ್ಲಿ ಅದರ್ ಯೋನಿಗಳು ಬಂದಾಗ ನಮ್ಗೆ ಪಶು ಪಕ್ಷಿ ಸ್ಥಾವರ ಮುಂತಾದ ಯೋನಿಗಳು ಬಂದಾಗ ನಮಗೆ ಆ ಒಂದು ಮೋಕ್ಷಕ್ಕೆ ಸಾಧನೆ ಅಂತ ಹೇಳ್ತೀವಿ, ಮೋಕ್ಷಕ್ಕೆ ಬೇಕಾದ ಸಾಧನೆ ನಮ್ಗೆ ಮೇಜರ್ ಎಕ್ಸೆಪ್ಷನ್ ಮೇಜರ್ಲಿ ಆಗೋದಿಲ್ಲ. ಅಂಡ್ ವಿತಿನ್ ದಟ್ ಸ್ಪೀಸೀಸ್ ತಗೊಂಡ್ರು ಆ ಸ್ಪೀಸಿಗಳು ಸ್ಪೀಸೀಸ್ ಹೇಗಿರುತ್ತೆ, ಅವರವರ ಎಲ್ಲಿ ಹುಟ್ಟಿದ್ಯೋ ಅದಕ್ಕೆ ತಕ್ಕಂತೆ ಆ ಕರ್ಮಗಳು ಇದ್ದೇ ಇರುತ್ತೆ. ಹುಲಿ ಸಿಂಹ ಆ ಜನ್ಮದಲ್ಲಿ ಕ್ರೂರ ಕರ್ಮ ಹಾಗೆ ಆಗತ್ತೆ. ಸೊ ಇದರಿಂದ ಅವನಿಗೆ ಇನ್ನು ಕ್ರೂರ ಬರುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ. ಏನೋ ಒಂದು ಸ್ವಲ್ಪ ಅಲ್ಪ, ಸೊ ಅಲ್ಲಿ ಅದು ಆಗೋದು ಅಲ್ಪ ಕರ್ಮಗಳೇ ಅಲ್ಲಿ ಆಗತ್ತೆ. ಸೊ ಇಲ್ಲಿ ಅದು ಒಂದು ಫ್ಯಾಕ್ಟರ್. ಇನ್ನೊಂದು ಏನಂದ್ರೆ ವಿವಿಧ ಕರ್ಮಗಳು ಅಂತ ಹೇಳೋವಾಗ ಅಲ್ಲಿ ಏನ್ ಹೇಳ್ತಾರಂದ್ರೆ, ವಿವಿಧ ಕರ್ಮಗಳು ಆ ಹುಲಿ ಆಗಲಿ ಸಿಂಹ ಆಗಲಿ ಹಸು ಆಗಲಿ ಇದೆಲ್ಲ ಮಾಡತ್ತೆ. ಅಲ್ಲಿ ಇದ್ದು ಮಾಡಿಸುವಂತ ದೇವತೆಗಳು ಇದ್ದಾರೆ. ಈ ದೇವತೆಗಳು ಹೇಗೆ ಮಾಡ್ತಾರೆ, ಈ ದೇವತೆಗಳು ಇರ್ತಾರೆ, ಇಲ್ಲಿ ದೈತ್ಯರು ಇರ್ತಾರೆ. ಕ್ರೂರವಾಗಿ ಬರಬೇಕು ಅಂದ್ರೆ ಅವರ ಮೂಲಕವಾಗಿ ಅವರು ಮಾಡಿಸ್ತಾರೆ. ಕ್ರೂರವಾದದ್ದು ಕ್ರೂರ ಪ್ರಾಣಿಗಳು, ವಿಷ ಜಂತು, ವಿಷ ಪ್ರಾಣಿ, ವಿಷವನ್ನ ಕೊಡುವಂತ ಪ್ರಾಣಿಗಳು, ವಿಷ ಜಂತು ಇದೆಲ್ಲಾನು ಇರುತ್ತೆ. ಸೊ ಅವರಲ್ಲಿ ಇದ್ದರೂ ದೈತ್ಯರ ಮೂಲಕ ಅಲ್ಲಿನೂ ಮಾಡುತ್ತೆ, ಅಲ್ಲಿನೂ ಆ ಕಾರ್ಯಗಳಾಗತ್ತೆ, ನಮ್ಮ ದೇಹದಲ್ಲಿನೂ ಆಗತ್ತೆ. ಪುರುಷ ದೇಹ ನಮ್ಮ ದೇಹ ಬಂದಾಗ ಅದು ಮೋಕ್ಷಕ್ಕೆ ಉಪಯೋಗ ಆಗುವಂತೆ ದೇವರು ಎಂಬ ಕಾನ್ಸೆಪ್ಟ್ ಬರೋದು ನಮ್ಮ ಪುರುಷ ದೇಹದಲ್ಲೇ ಸಾಧ್ಯ ಆಗತ್ತೆ. ಇತರ ದೇಹಗಳಲ್ಲಿ ಆಗೋದಿಲ್ಲ. ಇತರ ದೇಹಗಳಲ್ಲಿ ಅದಕ್ಕೆ ಪುಣ್ಯ ಪಾಪ, ಪುಣ್ಯಕರ್ಮ ಪಾಪ ಕರ್ಮ ಅಂತನೂ ಅದನ್ನ ಕರೆಯೋದಿಲ್ಲ. ಕ್ರಿಯೆ ಆಗತ್ತೆ, ಒಂದು ಸಣ್ಣ ಪರಿಮಾಣದಲ್ಲಿ ಅದಕ್ಕೆ ಚೂರು ಚೂರು ಕರ್ಮಗಳು ಆಗಬಹುದು. ಬಿಕಾಸ್ ಮನಸ್ಸು, ಅದಕ್ಕೇನೋ ಮನಸ್ಸು ಇರತ್ತೆ, ಆ ಮನಸ್ಸಲ್ಲಿ ಅದಕ್ಕೇನೋ ವಿಕಾರಗಳಾಗತ್ತೆ. ಅದು ಹೇಗೆ ಆಗತ್ತೆ, ತ್ರಿಗುಣದಿಂದ ಆಗತ್ತೆ. ಸೊ ಚೂರು ಚೂರು ಆಗಬಹುದು ಹೊರತು ಆ ಮೋಕ್ಷ ಸಾಧನ ಅಂಬೋದು, ಮೋಕ್ಷಕ್ಕೆ ಹೋಗೋದು ಅಂಬೋದು ಆ ಇದರಿಂದ ಆಗೋದೇ ಇಲ್ಲ ಅಂಬೋದು. ಸೊ ಅದು ವಿವಿಧ ಕರ್ಮಗಳ ನಿರಂತರದಲ್ಲಿ ಮಾಡಿ ಮಾಡಿಸಿ ಅದರೊಳಗೆ ಇದ್ದು ಅದಕ್ಕೆ ಆ ತ್ರಿಗುಣ ದ್ವಾರ, ಆ ತ್ರಿಗುಣ ಮೂಲಕವಾಗಿ ಅದಕ್ಕೆ ಹಿಂದೆ ಏನು ಮಾಡಿದ್ಯೋ ಅದಕ್ಕೆ ತಕ್ಕಂತೆ ನಿರಂತರದಲ್ಲಿ ಮಾಡಿ ಮಾಡಿಸಿ ಮಾಡಿ ಮಾಡ್ತಾನೆ. ಅದನ್ನ ನೋಡ್ತಾ ಬಂದಿದ್ದೀವಿ. ತತ್ಫಲಗಳ ಮುನ್ನದೇ, ಆ ಫಲ ಅವನಿಗೆ ಸೇರೋದಿಲ್ಲ. ಆ ಫಲಗಳನ್ನ ಅಂದ್ರೆ ಕರ್ಮದ ಅಲ್ಲಿ ಆಗುವಂತ ಕ್ರಿಯೆ ಆಗಲಿ ಕರ್ಮ ಆಗಲಿ ಆ ದೇವತೆಗಳ ಮೂಲಕ ಮಾಡ್ತಾನೆ. ವಾಯುದೇವರು ಇದ್ದ ಪ್ರಾಣಶಕ್ತಿ ಇರತ್ತೆ ಅಲ್ಲಿ, ಅದು ಮೂಲಕವಾ ಆಗುವಂತ ಕರ್ಮದ ಫಲ ದೇವರಿಗೆ ಕರ್ಮ ಫಲ ಅಂಬೋದು ಇಲ್ಲ. ದೇವ ಕರ್ಮ ಫಲವನ್ನ ಅದಕ್ಕೆ ಉಣಿಸ್ತಾನೆ. ಪ್ರತಿ ಒಂದರಲ್ಲಿ ಇದ್ದು ಅದು ಎಷ್ಟೆಷ್ಟು ಅದು ಆ ಮನಸ್ಸು ಮತ್ತು ದೇಹದಿಂದ ಯಾಕಾಗಿದೆಯೋ ಅದಕ್ಕೆ ತಕ್ಕಂತೆ ಸತ್ಫಲಗಳ ಉನ್ನತೆ ಅವರಿಗೆ ಉಣಿಸಿ ಸಂಚರಿಸುವನು ನಿತ್ಯ ಸುಖ ಮೂರ್ತಿ. ಸೊ ಅದು ಎಲ್ಲ ಕಡೆನೂ ಬಂದಿದೆ. ಸೊ ಹಾಗೇನೆ ಅವನು ಬಂದು ಅವನು ಎಲ್ಲನೂ ನಡೆಸ್ತಾ ಇರ್ತಾನೆ, ನಿಯಮನೆ ಮಾಡ್ತಾ ಇರ್ತಾನೆ. ಅವನಿಗೆ ಏನೂ ಆಗಬೇಕು. ತಿರ್ಗಾ 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 ಹೇಳ್ತಾ ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂದ್ರೆ ಅವನಲ್ಲಿ ಸುಖ ಇದೆ. ಏನೇ ಕಾರ್ಯ ಮಾಡಬೇಕಂದನು ಆ ಕಾರ್ಯದಿಂದ ನಮ್ಗೆ ಏನಾದ್ರು ಒಂದು ಆಗಬೇಕು, ಪ್ರಯೋಜನ ಬೇಕು. ದೇವರಿಗೆ ಸ್ವಪ್ರಯೋಜನ ಅಂಬೋದು ಇಲ್ಲ. ಅದಕ್ಕೆ ಅವನು ದೇವ, ಅವನಲ್ಲಿ ದೋಷ ಇಲ್ಲ ಅಂಬೋ ಚಿಂತನೆಯನ್ನ ಕೊಟ್ಟು ಅವನು ಸುಖ ಮೂರ್ತಿ. ಅವನು ಅಂದ್ರೆ ಏನೋ ಒಂದು ಅಬ್ಸ್ಟ್ರಾಕ್ಟ್ ಇಲ್ಲ, ಅವನು ಮೂರ್ತಿ ಅಂದ್ರೆ ಅವನು ಕರಚರಣಾದಿಗಳಿಂದ ಕೂಡಿದ್ದಾನೆ ಅಂತ ಅಲ್ಲಿ ಹೇಳ್ಬಿಟ್ಟು 17th ಹೇಳ್ಬಿಟ್ಟು 18th ಅದು ಇದು ಸಮರೈಸ್ ಮಾಡ್ತಾರೆ. ತಿಳಿದು ಉಪಾಸನೆ ಇದು ಹೇಳ್ತಾರೆ ನೆಕ್ಸ್ಟ್ ಪದ. ತಿಳಿದು ಉಪಾಸನೆ, ತಿಳಿದು ಉಪಾಸನೆ ಅಂತ ಈ ತರ ಇಷ್ಟು ತರ ಇಷ್ಟು ತನಕ ಬಂದಿದ್ದಲ್ಲ, ಇಷ್ಟು ತನಕ ಏನ್ ಬಂದಿದೆ, ಏನ್ ನೋಡಿದೀವಿ ಅಂದ್ರೆ ನಾಡಿಗಳು ಹಿಂದೆ ಬಂದಿದ್ದ ಎಲ್ಲ ವಿಷಯಗಳು ಇಟ್ಕೊಂಡು ಇಲ್ಲಿ ಒಂದು ನಾಡಿ ನಾಡಿ ಜತ ಆ ನಾಡಿಗಳು ಎಷ್ಟು 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 ಇದೆ ಅದು ಅದು ಹೇಳ್ತಾರೆ. ಮೂಲ ನಾಡಿ 72,000 ಹೇಳ್ತಾ ಇದ್ದಾರೆ. ಅದು ಒಂದು ಸ್ಥೂಲವಾಗಿ ಇರುವಂತದ್ದು ಅಂತ ಹೇಳ್ತಾರೆ. ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣಿಸುತ್ತೆ ಅಂತ ಅರ್ಥ ಅಲ್ಲ. ಸ್ಥೂಲ ಅಂದ್ರೆ ಕಂಪೇರ್ ಟು ಸೂಕ್ಷ್ಮ, ಅದಕ್ಕಿಂತಲೂ ಸಣ್ಣ ಸಣ್ಣ ಇದು ಹೇಳ್ತೀವಲ್ಲ ಬಿಗ್ ಆರ್ಟ್ರೀಸ್, ಕೆಪಿಲರೀಸ್ ಅಂತೆಲ್ಲ ಹೇಳ್ತಿಲ್ಲ, ಆ ಒಂದು ಕಂಪ್ಯಾರಿಸನ್ ಹೇಳ್ತಾರೆ. ಸ್ಥೂಲ ಸೂಕ್ಷ್ಮ ಅಂತ ಇದೆ ಅಂತಲೂ ಅಲ್ಲಿ ಹೇಳ್ತಾರೆ, ಈ ದೇಹದಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಮೇನ್ ಆಗಿ ಕಾಣಿಸುವಂತದ್ದು 72,000 ನಾಡಿಗಳು. ಅದಕ್ಕೇನೋ ಅದು ಸಣ್ಣ ಸಣ್ಣ ಹೋಗಿ 3.5 ಕೋಟಿ ಅಂತ, ಈ ಒಂದು ಪ್ರಮಾಣದಲ್ಲಿ 3.5 ಕೋಟಿ ಅಂತ ಹೇಳ್ತಾರೆ. ಈ 3.5 ಕೋಟಿ ಎಂಬುದು ಎಲ್ಲಿ ಬರುತ್ತೆ ಅಂದ್ರೆ, ಈ ನಾ ಅದು ಎಲ್ಲಿ ಕಾಣಿಸುತ್ತೆ ಅಂದ್ರೆ, ಅದೇ ನಮಗೆ ರೋಮಕೂಪಗಳು, ಆ ಒಂದು ಹೇರ್ ಫಾಲಿಕಲ್ಸ್ ಇರುತ್ತೆ ಮತ್ತು ನಮ್ಗೆ ಕೂದಲು ಇದೆಲ್ಲ ಕಾಣಿಸುತ್ತಲ್ಲ, ನಮ್ಮ ದೇಹದಲ್ಲಿ ಕಾಣಿಸುತ್ತಲ್ಲ, ಅದು ಎಲ್ಲವೂ ಎಲ್ಲ ಎವ್ರಿ ಅಂದ್ರೆ ಎವ್ರಿ ಟೈನಿ ಓಪನಿಂಗ್ಸ್ ಇರುತ್ತಲ್ಲ, ಅದು ಒಂದೊಂದು ಕಡೆಯನ್ನು ಅಲ್ಲಿ ಅದು ಕೆಳಗಡೆ ಕೆಳಗಡೆ ಅದಕ್ಕೆ ಆಧಾರವಾಗಿ ನಾಡಿಗಳು ಇರತ್ತಂತ. ಆ ನಾಡಿಗಳು ಹೇಗಿರುತ್ತೆ ಅಂದ್ರೆ, ನಾಡಿಗಳು ಈ ನಾಡಿಗಳು ಅದಕ್ಕಿಂತ ಸೂಕ್ಷ್ಮವಾಗಿ ಹೋಗುವಂತ ಆ ಒಂದು ರೋಮಕೂಪಗಳಿಗೆ ಅದು ಕನೆಕ್ಷನ್ ಹೇಳುತ್ತೆ. ಅಂದ್ರೆ ರೂಪಗಳಲ್ಲಿನೂ ಆ ಸಣ್ಣ 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 ನಾಡಿಗಳಾಗಿ ಹೋಗುತ್ತೆ. ಅದಕ್ಕೆ ಆದ ಕಾರಣದಿಂದಲೇ ಇದಕ್ಕೆ ಓತಪ್ರೋತ ಕಂಪ್ಲೀಟ್ ನೆಟ್ವರ್ಕ್, ಪೂರ್ತಿ ನೆಟ್ವರ್ಕ್ ದೇಹ ಪೂರವೂ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ವಿಷಯ, ಅದಕ್ಕೆ ತಿಳಿದು ಅಂತ ಶುರು ಮಾಡ. ತಿಳಿದು ಅಂದ್ರೆ ಇದನ್ನ ತಿಳ್ಕೊಂಡು, ತಿಳ್ಕೊಂಡು ಅಂದ್ರೆ ಈ ತರ ಇಷ್ಟೊಂದಿದೆ, ಇದು ಎಲ್ಲಿ ಇದೆ, ನಮ್ಮ ದೇಹದ ಒಳಗೆ ಇದೆ. ನಮ್ಮ ದೇಹದ ಒಳಗೆ ಇರೋದೇ ನಮ್ಗೆ ಗೊತ್ತಾಗೋದಿಲ್ಲ, ಅದು ಹ್ಯಾಗ ಫಂಕ್ಷನ್ ಹ್ಯಾಗಾಗತ್ತೆ ಏನಾಗತ್ತೆ ಏನು ಗೊತ್ತಾಗೋದಿಲ್ಲ. ಸೊ ಇದನ್ನ ತಿಳ್ಕೊಂಡು, ನಮಗೆ ಗೊತ್ತಿಲ್ಲ ಅಂಬೋದನ್ನ ತಿಳ್ಕೊಂಡು, ಅಂದ್ರೆ ದೇವರ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಮ್ಮ ಕರ್ಮಕ್ಕೆ ಅನುಗುಣ ನಮಗೆ ಸ್ವತಂತ್ರನೂ ಇಲ್ಲ. ದೇವರು ನಮ್ಮ ದೇವರು ದೇವತೆಗಳ ಮೂಲಕವಾಗಿ ನಾಡಿಗಳು ಇಂದ್ರಿಯಗಳು ದೇಹ ಇದು ಮೂಲಕವಾಗಿ ಮಾಡ್ತಾ ಇದ್ದಾನೆ ಅಂತ ತಿಳಿದು ಉಪಾಸನೆ ಎಯ್ಯುತ್ತ. ಸೊ ಉಪಾಸನೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತಿಳಿದು ಉಪಾಸನೆ ಎಂಬುದು ಇಲ್ಲಿ ಬಂದು ಧ್ಯಾನ ಅಂತ ಒಂದು ಕೊಡ್ತಾರ. ಧ್ಯಾನ ಎಂಬುದು ಚಿಂತನಾರೂಪವೂ ಆಗುತ್ತೆ. ಧ್ಯಾನ ಅಂದ್ರೆ ಕೂತ್ಕೊಂಡು ನಾವು ಆಸನ ಹಾಕಿ ಕೊಡೋದು ಒಂದು ಆದರೆ, ಇನ್ನೊಂದು ಧ್ಯಾನ ಅಂದ್ರೆ ನಿರಂತರ ಚಿಂತನೆ ಎಂಬುದು ಆಗುತ್ತೆ. ಹೀಗೆ ಒಳಗೆ ಹೀಗೆಲ್ಲ ಇದೆ, ಹೀಗೆ ಆಗ್ತಾ ಇದೆ ಎಂಬುದನ್ನ ಚೆಂದಾಗಿ ಹಿಂದೆ ಸಂಧಿಗಳಲ್ಲಿನೂ ಇದೆಲ್ಲ ಬಂದಿದೆ. ಇನ್ನೂ ಒಂದು ನಾಡಿ ಎಂಬ ಇದನ್ನ ನಾಡಿ ನೆಟ್ವರ್ಕ್ಸ್ ಇದೆಲ್ಲ ಹಾಕಿ ಹೌ ಕಾಂಪ್ಲಿಕೇಟೆಡ್ ಇಟ್ ಇಸ್ ಅಂತ ಹೇಳ್ತಾ ಇದ್ದಾರೆ. ತಿಳಿದು ಉಪಾಸನೆಗೆ ಇಯುತ ಈ ಪರಿ ಹಿಂದೆ ಹೇಳಿದಂತೆ ತಿಳಿದು ಈ ಪರಿ ತಿಳಿದು ಉಪಾಸನೆಗೆ ಇಯುತ. ಈ ಇನ್ನೊಂದು ಹೇಳ್ತಾರೆ ಮಲಿನ ನಂದದಿರು ಅಂದ್ರೆ ಏನು, ಮಲಿನನಂತೆ ಇರು ಅಂತ ಏನು, ಕೊಳೆ ಮಲಿನ ಅಂದ್ರೆ ಕೊಳೆ ಅಂತ ಆಗತ್ತೆ, ಕೊಳೆಯಿಂದ ಸಹಿತನಾಗಿರುವಂತ ಅರ್ಥನ ಇಲ್ಲ. ಮಲಿನ ನಂದದಿರು ಅಂದ್ರೆ ಇಲ್ಲಿ ಮಲಿನ ಶಬ್ದಕ್ಕೆ ಒಂದು ಯು ಜಸ್ಟ್ ಎಲ್ಲ ಒಳಗೆ ನಾವು ಅದು ಹೇಳ್ತಾರಲ್ಲ ಯಾರ ಹತ್ರ ಹೇಳ್ಬೇಡಿ ಇದೆಲ್ಲ ಹೇಳ್ತಾರೆ, ಹಾಗೆ ಮಲಿನ ನಂದರು ಅಂದ್ರೆ ಇದು ಹೊರಗಿನವರಿಗೆ ಕಾಣಿಸಬಾರದು. ಅಂದ್ರೆ ಮಲಿನ ಎಂಬುದಕ್ಕೆ ಇಲ್ಲಿ ಅರ್ಥ ಅಜ್ಞಾನಿಯಂತೆ ಇರುವಂತ, ಅಜ್ಞಾನಿಯಂತೆ ಅಂದ್ರೆ ಯಾರ ಒಂದು ಕಾಮನ್ ಮ್ಯಾನ್ ಒಳಗೆ ಈ ಚಿಂತನೆಗಳು ಈ ದೇವರದ್ದು ಎಲ್ಲ ನಿನ್ನ ಒಳಗೊಳಗೇನ ಅಂತರಂಗ ಸಾಧನೆ ಮುಖ್ಯ ಆಗತ್ತೆ ಬಹಿರಂಗ ಸಾಧನೆಕ್ಕಿಂತ. ಬಹಿರಂಗ ಸಾಧನೆ ಕೆಲವು ಇದೆ, ಪೂಜೆ ಇದೆಲ್ಲ ನಾವು ಮಾಡೋದು ನಮ್ಮನ್ನ ನೋಡಿ ಇನ್ನೊಬ್ರು ಮಾಡಬೇಕು ಅಂತ, ಇದು ಹಾಗಲ್ಲ. ಇದು ಗುರುಮುಖವಾಗಿ ತಿಳ್ಕೊಂಡು ನಾವು ನಮ್ಮ ಒಳಗೆ ಅಂತರಂಗ ಸಾಧನೆಗೆ ಇಟ್ಕೋಬೇಕು. ಅದಕ್ಕೆ ಹೊರಗೆ ನೋಡುವಾಗ ಮಲಿನ ನಂದದಿರು, ಯಾರ ಮುಂದೆ, ದುರ್ಜನರು ಅಂತ ಯಾಕೆ ಹೇಳ್ತಾರೆ, ದುರ್ಜನರು ಅಂದ್ರೆ ಅವರು ಯಾಕೆ ದುರ್ಜನರು ಅಂದ್ರೆ ಕೆಟ್ಟ ಜನರು ಅಂತ ಹಾಗಾಗ್ತಲ್ಲ, ದುರ್ಜನರು ಅಂದ್ರೆ ಆ ದುಃಖ ಅವರಿಗೆ ಗೊತ್ತಾಗೋದಿಲ್ಲ, ಅವರು ಆ ಒಂದು ಅವ್ರಿಗೆ ಏನೋ ಒಂದು ಮಾಡ್ತಾ ಇರ್ತಾರೆ ಅದು ಮೂಲಕವಾಗ ಅವರಿಗೆ ದುಃಖವೇ ಬರುತ್ತೆ. ಸೊ ನೋಡಿದಂತೆ ಆ ಪುಣ್ಯ ಕರ್ಮ ಪಾಪ ಕರ್ಮ ಅಂತಾರೆ, ಪಾಪ ಕರ್ಮ ಅಂದ್ರೆ ದುಃಖ ಬರುತ್ತೆ, ಅವ್ರಿಗೆ ಅದು ದುಃಖ ಬರುತ್ತೆ ಅಂಬುದು ಗೊತ್ತಿಲ್ಲದೆ ಆ ಪಾತ್ಲಿ ಹೋಗುವರು. ಆ ದುರ್ಜನರ ಕಂಗಳಿಗೆ ಗೋಚರಿಸದೆ, ಅವ್ರ ಕಂಗಳಿಗೆ ಗೋಚರಿಸದೆ ಅಂದ್ರೆ ಅದು ಹೇಗಿರಿ ಸಾಧ್ಯ ಆಗತ್ತೆ, ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಅವರು ಲೌಕಿಕ ಕರ್ಮವನ್ನೇ ಮಾಡ್ತಾರೆ, ಲೌಕಿಕದಲ್ಲೇ ಮುಳುಗಿರ್ತಾರೆ. ಅವರು ಕಣ್ಣಿಗೆ ಗೋಚರಿಸಿದೆ ಅಂತ ಹೇಳ್ತಾರ? ಇಲ್ಲ, ದೈತ್ಯರು ಇಲ್ಲಿ ಯಾರು ನಮ್ಮ ಈ ಕಾಲದಲ್ಲಿ ದೈತ್ಯರು ಕಾಣಿಸೋದೇ ಇಲ್ಲ, ಇಲ್ಲ ನಮ್ಮ ಮನಸ್ಸುಗಳಲ್ಲೇ ಇದರ ಹೊರಗೆ ಯಾರು ಕಾಣಿಸೋದಿಲ್ಲ ನಮ್ಗೆ. ಸೊ ಯಾರನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಅದೇ ಈ ತರ ಚಿಂತನೆ ಮಾಡದೆ ಹೊರಗಿನ ವಿಷಯದಲ್ಲೇ ಇರೋರು, ಅಂದ್ರೆ ರಾಜಸ ತಾಮಸ ಅಂದ್ರೆ ರಾಜಸ ಗುಣ ತಾಮಸ ಗುಣದಿಂದ ಕಾರ್ಯಗಳು, ಅಂದ್ರೆ ಅವರು ರಾಜಸರು ತಾಮಸರು ಅಂತ ಅರ್ಥ ಅಲ್ಲ, ಆ ಪ್ರಭಾವ ಆ ಲೌಕಿಕ ಕರ್ಮವನ್ನೇ ಮಾಡುವವರು ಮತ್ತು ಡಿಸ್ಟ್ರಕ್ಷನ್ ಈ ತರ ಮಾಡಕ್ಕೆ ಲೋಕ ಕಂಟಕರು ಈ ತರ ಮಾಡೋರು, ಈ ಬೌದ್ಧ ಕ್ಯಾಟಗರೀಸ್ ಇವರ ದುರ್ಜನ ಇವರನ್ನ ದುರ್ಜನರ ಕಂಗಳಿಗೆ ಗೋಚರಿಸಿದೆ ಅಂತ ಅವ್ರ ಕಣ್ಣಿಗೆ ಬಿಡಬಾರದು ಅಂತ ಅರ್ಥಲ್ಲ. ವಿ ಹ್ಯಾವ್ ಟು ಲಿವ್ ಇನ್ ದಿಸ್ ಸೊಸೈಟಿ. ಕಂಗಳಿಗೆ ಗೋಚರಿಸಿದೆ ಅಂದ್ರೆ ಈ ಮಲಿನಾನಂದದಿರು ಅಂತ, ಕಂಗಳಿಗೆ ಗೋಚರಿಸಿದೆ ಮಲಿನಾನಂದದಿರು ಕಂಗಳಿಗೆ ಗೋಚರಿಸಿದ್ರೆ ನಾವು ಇಲ್ಲಿ ಅಂತರಂಗ ಸಾಧನೆಯನ್ನು ಮಾಡೋದು. ಹೀಗೆ ನಾಡಿಗಳಿದೆ, ಓದ ಪ್ರೋತ ಇದೆ, ಇಲ್ಲಿ ಇಲ್ಲ ದೇವತೆಗಳಿದೆ, ಇಲ್ಲಿ ನದಿಗಳಿದೆ, ಇದೆಲ್ಲ ಅವ್ರಿಗೆ ಹೇಳೋದು. ನಾವು ಒಳಗೆ ಒಳಗೆ ಮಾಡೋದನ್ನ ಡೋಂಟ್ ಪಬ್ಲಿಸೈಸ್ ಡೋಂಟ್ ಟೆಲ್ ಅಂತ ಹೇಳ್ತಾರೆ. ಕಂಗಳಿಗೆ ಗೋಚರಿಸದೆ ಅವ್ರಿಗೆ ಅವ್ರ ಜೊತೆಯಲ್ಲಿ ಹಾಗೆ ವರ್ತನೆ ಮಾಡಿ, ಬಿಕಾಸ್ ಏನು ಪ್ರಯೋಜನವೂ ಇಲ್ಲ ಹೇಳೋದಲ್ಲಿ, ಹೇಳೋ ಮೂಲಕವಾಗಿ ಅದೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಆ ತರನೇ ಅವ್ರ ಕರ್ಮಾನುಸಾರವಾಗಿ ಅವನು ಹೋಗ್ತಾ ಇದ್ರೆ ನೀನು ಏನು ಮಾಡ್ಲಿಕ್ಕೆ ಆಗತ್ತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರನ್ನ ಬಿಟ್ಟು ಬಿಡು ಅಂತಾನೇ ಹೇಳ್ತಾನೆ. ಅಂದ್ರೆ ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಮಲಿನಾನಂದರು ದುರ್ಜನರ ಕಂಗಳಿಗೆ ಗೋಚರಿಸದೆ ಅದು ಅವರ ಜೊತೆಲಿ ವಿಪಶ್ಚಿತರೊಡನೆ. ವಿಪಶ್ಚಿತರೊಡನೆ ಅಂದ್ರೆ ವಿಪಶ್ಚಿತರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ನಾವು ಎಲ್ಲಿ ಜ್ಞಾನಿಗಳನ್ನ ಹುಡ್ಕೊಂಡು ಹೋಗೋದನ್ನ ಜ್ಞಾನಿಗಳು ಅಂದ್ರೆ ಇಲ್ಲಿ ಒಂದು ಇದನ್ನೇ ಹೇಳ್ತಾರೆ. ಜ್ಞಾನಿ ವಿಪಶ್ಚಿತರು ಅಂದ್ರೆ ಆ ಜ್ಞಾನ ಮಾರ್ಗದಲ್ಲಿ ಹೋಗೋರು, ಅಂದ್ರೆ ಜ್ಞಾನ ಮಾರ್ಗದಲ್ಲಿ ಹೋಗೋರು ಅಂದ್ರೆ ಈ ಶಾಸ್ತ್ರ ಅಂದ್ರೆ ದೇವರ ಬಗ್ಗೆ ತಿಳ್ಕೊಳ್ಳುವ ಆ ಒಂದು ಕಳಕಳಿ ಇರೋರು. ನಿಜವಾಗ್ಲೂ ದೇವರ ಬಗ್ಗೆ ತಿಳ್ಕೊಬೇಕು ಅಂಬೋರು ದೇವರನ್ನ ತಿಳ್ಕೊಳ್ಳೋದಕ್ಕೆ ಇರುವಂತ ಒಂದೇ ಮಾಧ್ಯಮ ವೇದಕ್ಕೆ ಅನುಗುಣವಾದ ಗ್ರಂಥಗಳು ಇದರಲ್ಲಿ ಇರೋರು, ಆ ಕಡೆ ಹೋಗೋರು, ಆ ಪಾತ್ ಅಲ್ಲಿ ಹೋಗೋರು. ಸೊ ಅವ್ರಿಗೆ ವಿಪಶ್ಚಿತರು ಅಂತ ತಕೋಬೇಕು. ವಿಪಶ್ಚಿತರೊಡನೆ ಅಂದ್ರೆ ಭಗವಂತನ ಭಕ್ತರು, ಆ ಭಕ್ತಿ ಮಾರ್ಗದಲ್ಲಿ ಈ ಜನ್ಮದಲ್ಲಿ ನಮ್ಗೆ ಕಾಣಿಸೋದು. ಅವ್ರ ಸ್ವರೂಪಕ್ಕೆ ಹೋಗ್ಬೇಕಾಗ ಅವಶ್ಯ ಇಲ್ಲ ನಮ್ಗೆ. ವಿಪಶ್ಚಿತರೊಡನೆ ಗರ್ವಿಸದೆ, ಗರ್ವ ಅಂದ್ರೆ ಅವರು ಎಲ್ಲ ನಮ್ಮ ಒಂದು ಗ್ರೂಪ್ ಇರುತ್ತೆ ಅಂತ ಅನ್ಕೊಳ್ಳಿ, ಆ ಗ್ರೂಪ್ ಅಲ್ಲಿ ಒಬ್ರಿಗೆ ಪಾಪ ಸರಿಯಾಗಿ ಅರ್ಥ ಆಗೋದಿಲ್ಲ, ಇನ್ನೊಬ್ರಿಗೆ ಚಂದಾಗಿ ಅರ್ಥ ಆಗತ್ತೆ. ಸೊ ಹೀಗಿರೋವಾಗ ಅವ್ರಿಗೆ ಅರ್ಥ ಅಲ್ಲ, ನಾವು ಗರ್ವದಿಂದ ಡೋಂಟ್ ಶೋ ದಟ್ ಎವ್ರಿಬಡಿ ಈಸ್ ಇನ್ ದಟ್ ಪಾತ್. ಕೆಲವರು ಕೆಲವು ವಿಷಯದಲ್ಲಿ ಮುಂದೆ ಇರ್ತಾರೆ, ಕೆಲವರು ಕೆಲವು ವಿಷಯದಲ್ಲಿ ಹಿಂದೆ ಇರ್ತಾರೆ. ಸೊ ಇದೆಲ್ಲ ಆಗೋವಾಗ ಗರ್ವ ಬೇಡ. ಯಾಕೆ ಗರ್ವ ಬೇಡ ಅಂದ್ರೆ ತಿರ್ಗಾ ಅದೇ ಇಫ್ ಯು ನೋ ದಟ್ ತಿಳಿದು ತಿಳಿದು ಉಪಾಸನೆಗೆಯು ಈ ಪರಿ ತಿಳಿದು ಅಂತ ಹೇಳಿದಾರಲ್ಲ, ಈ ಪರಿ ತಿಳಿದು ಉಪಾಸನೆ ಬಂದಾಗ ಎಲ್ಲ ದೇವರೇ ಈ ಕಾಲದಲ್ಲಿ ನಮ್ಗೆ ಈ ಕೆಲಸ ಇವಾಗ ಆಗ್ತಾ ಇದೆ, ಈ ನಾಡಿ ಬಗ್ಗೆ ನಾಡಿ ಇರೋ ಬಗ್ಗೆ ಇದು ಚಂದ, ಇದು ಏನೋ ಸ್ವಲ್ಪ ರುಚಿ ಆಗತ್ತೆ, ಇದು ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಸತ್ವಗುಣ ಜಾಗೃತಿ, ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾದ ಇವಾಗ ಸತ್ವಗುಣ ಆ ಒಂದು ಪ್ರಕಟ ಆಗ್ತಾ ಇದೆ ಅಂದ್ರೆ ಸ್ವರೂಪದಲ್ಲಿ ಇರುವಂತ ಸತ್ವಗುಣ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತ ಈ ದೇಹದಲ್ಲಿ ಇರುವಂತ ಜಡ ಸತ್ವಗುಣವನ್ನ ಆ ಉದ್ಬೋಧನೆ ಮಾಡ್ತಾ ಇದೆ. ಒಂದು ಒಂದು ಗುಣ ಬರೋವಾಗ ಉಳಿದ ಎರಡು ಗುಣಗಳು ಆ ದೇ ಬಿಕಮ್ ಇನ್ಆಕ್ಟಿವ್ ದೇ ಬಿಕಮ್ ಸಬ್ಡ್ಯೂಡ್ ಆಗ್ಬಿಡುತ್ತೆ. ಆಮೇಲೆ ನಮ್ಗೆ ಈ ತರದೆಲ್ಲ ನೆನಪು ಬರತ್ತೆ, ಕಲಿತೀವಿ. ಆಮೇಲೆ ಇದನ್ನೇ ಹೇಳ್ತಾ ಇದ್ದಾರೆ, ಸೊ ಗರ್ವ ಯಾಕೆ ಮಾಡಬಾರ್ದು, ಆವಾಗ ನಾವು ಗರ್ವ ಮಾಡಬಾರ್ದು ಯಾಕೆ ಅಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಅದು ಏನಾಗತ್ತೆ, ಈ ಸತ್ವಗುಣ ನಮ್ಮ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಈ ಸತ್ವಗುಣಿ ಆವಾಗ ರಜೋಗುಣ ಆಗತ್ತೆ ನಮ್ಮಲ್ಲಿ. ಆ ರಜೋಗುಣ ಆದಾಗ ಏನಾಗತ್ತೆ, ಇದು ನಮ್ಮ ಅನುಭವ ಸಿದ್ಧ. ಏನು ಇಷ್ಟು ಒಂದು 12 ಸಂಧಿ ನಾವು ಓದಿದ ಮೇಲೇನು ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಹೇಗೆ ಬರುತ್ತೆ, ನಾನೇ ಮಾಡ್ತಾ ಇದ್ದೀನಿ ನಾನೇ ತಿಳ್ಕೊಂಡು ನಾನು ಅಹಂ ಮಮ ಅಂಬೋದು ಬಂದ್ರೆ ಬರತ್ತೆ, ಅಭಿಮಾನ ಬರತ್ತೆ, ಎಲ್ಲವೂ ನಮ್ಗೆ ಬರತ್ತೆ. ದ್ವೇಷ ರಾಗ ದ್ವೇಷ ಎಲ್ಲವೂ ಬರತ್ತೆ. ರಾಗ ದ್ವೇಷ ಸ್ವಾರ್ಥ ಇದ್ರೆ ಅದು ರಜೋಗುಣದ ರಜೋಗುಣದಿಂದ ಆಗೋದೆ ರಾಗ ದ್ವೇಷ. ನಮ್ಗೆ ಸ್ವಾರ್ಥ ನಮ್ಗೆ ಇಫ್ ಇಟ್ ಇನ್ವಾಲ್ವ್ಸ್ ಅಸ್ ಆವಾಗ ಅದು ರಜೋಗುಣ ಆಗ್ಬಿಡತ್ತೆ. ಅದು ಎದ್ದು ಬರೋವಾಗ ದೇವರಿದ್ದಾನೆ, ದೇವರೇ ಮಾಡ್ತಾನೆ ಈ ಕರ್ಮ, ಇದು ಯಾವುದು ನೆನಪು ಬರೋದಿಲ್ಲ. ಸೊ ಅದು ಆಗತ್ತೆ ನಮ್ಗೆ. ಸೊ ಅದನ್ನ ತಿಳಿದು, ಸೊ ಇವಾಗ ತಿಳಿದು ಈ ಪರಿ ಅಂತ ಹೇಳಿದ್ರೆ ನಮ್ಮ ಒಳಗೆ ಹಿಂದೆ ಹೇಳಿದ ಮಾತುಗಳನ್ನ ತಿಳಿದು ಅಂತ ಒಂದರ್ಥ. ಇನ್ನೊಂದು ಗರ್ಭಿಸದೆ ಎಂಬುದಕ್ಕೆ ತಿಳಿದು. ಏನು ತಿಳಿದು? ಗರ್ವ ಯಾವಾಗ ಬರುತ್ತೆ? ನನ್ಗೆ ತಿಳಿದಿದ್ದ ಅಂಬೋದಿಂದ ನನ್ಗೆ ಗರ್ವ ಬರ್ತಾ ಇದೆ. ನನ್ನ ಅನುಭವದಲ್ಲೇ ನಾಳೆ ನನ್ಗೆ ಮರೆತೋಗತ್ತೆ, ರಜೋಗುಣ ಬಂದಾಗ ಎಲ್ಲ ಮರೆತೋಗತ್ತೆ. ಏನು ತಿಳಿದಿದ್ದೀವಿ? ತಿಳಿದದ್ದೆಲ್ಲವೂ ಮರೆತೋಯ್ತು ನಮ್ಗೆ. ತಿಳಿದದ್ದು ನಿನ್ನೆ ತಿಳಿದದ್ದು, ಈ ಪಾಠದಿಂದ ತಿಳಿದದ್ದು ಅನುಭವಕ್ಕೆ ಬರೋದಿಲ್ಲ, ಅನುಷ್ಠಾನ ಆಗೋದು ಇಲ್ಲ ನಮ್ಗೆ. ಅದನ್ನ ತಿಳಿದು, ಸೊ ನಮ್ಮಲ್ಲೇ ಎಲ್ಲವೂ ಆಗೋವಾಗ ಗರ್ವ ಯಾಕೆ ಬರಬೇಕು ನಮ್ಗೆ? ಇವತ್ತು ಇದೆ, ನಾಳೆ ಇರೋದಿಲ್ಲ, ನಾಳೆ ನಿಶ್ಚಯ ಇಲ್ಲ ನಮ್ಗೆ, ನಮ್ಮ ಕರ್ಮಕ್ಕೆ ಅನುಗುಣವಾಗ. ಸೊ ಅದನ್ನ ತಿಳಿದು ಯಾವಾಗ, ಸೊ ಆವಾಗ ಗರ್ವ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಗರ್ವಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಅದು ಮಾಡದೆ, ಮತ್ತು ಮೂರನ್ನ ಹೇಳ್ತಾರೆ ನಾವು ಹೇಳುವಂತ ಅಧ್ಯಾತ್ಮ ಅಧಿಭೂತ ಅಧಿದೈವ ಅಂತ ಹೇಳ್ತೀವಿ. ಮೂರು ತಾಪತ್ರಯಗಳು, ಮೂರರಿಂದ ನಮ್ಗೆ ತಾಪ ಬರುತ್ತೆ. ಸೊ ಅದಕ್ಕೆ ಅಚ್ಯುತಾನಂದ ಗೋವಿಂದ ಅಂತ ಹೇಳ್ತೀವಲ್ಲ. ಸೊ ಮೂರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಳೆ ಬಿಸಿಲು, ಮಳೆ ಬಿಸಿಲು, ಅದು ನಾವು ಹಿಂದೆ ನೋಡಿದೀವಿ. ಮಳೆ ಬಿಸಿಲು ಬಂದಾಗ ಯಾವ ರೀತಿಯಿಂದ ಚಿಂತನೆ ಮಾಡಬೇಕು ಅಂತ ನಾವು ವಿಭೂತಿ ಸಂಧಿಯಲ್ಲಿ ನೋಡಿದ್ದೀವಿ, ಸಾಮೋಪಾಸನೆ. ಇಲ್ಲಿ ಏನ್ ಹೇಳ್ತಾರೆ, ಮಳೆ ಬಿಸಿಲು, ಮಳೆ ಬಿಸಿಲು ಬರೋದು ಅಧಿಭೂತದಿಂದ ಬರೋದು. ಅಧಿಭೂತ ಈ ಒಂದು ಔಟ್ಸೈಡ್ ಇರುವಂತ ಆ ಒಂದು ಇಟ್ಸ್ ನಾಟ್ ವಿತಿನ್ ಅಸ್, ಹೊರಗೆಯಿಂದ ನಮ್ಗೆ ಬರುವಂತದ್ದು. ಆ ಅಧಿಭೂತದಿಂದ ಬರುವಾಗ ಮಳೆ ಬಿಸಿಲಿನಿಂದ ನಮ್ಗೆ ಬರುವಂತ ತಾಪಗಳು, ಕಷ್ಟಗಳು. ಮಳೆ ಜಾಸ್ತಿ ಆದ್ರೂ ಕಷ್ಟ, ಬಿಸಿಲು ಜಾಸ್ತಿ ಆದ್ರೂ ನಮ್ಗೆ ಕಷ್ಟ ಆಗತ್ತೆ. ಸೊ ಇದರಿಂದ ಬರುವಾಗ ಅದನ್ನ ನಿಂದ ಅದನ್ನ ನಮ್ ನಿಂದ ಭಯಗಳಲ್ಲಿ. ಸೊ ಮಳೆ ಬಿಸಿಲಿನಿಂದ ಅದೇ ಅಲ್ಲಿ ಹೇಳೋದು ನಿಂದನೆ ಮಾಡಬೇಡಿ ಅಂತ ಒಂದು ಹೇಳಿದ್ದಾರೆ, ಡೋಂಟ್ ಕರ್ಸ್ ಅಂತ. ಇನ್ನು ಇಲ್ಲಿ ಹೇಳೋದು ಭಯ. ಸೊ ಅದನಿಂದ ಬರುವಂತ ಭಯ, ತುಂಬಾ ಮಳೆ ಬಂದಾಗೆ, ತುಂಬಾ ಬಿಸಿಲಿದ್ದಾಗ ಅದನಿಂದ ಬರುವಂತ ಭಯಗಳು ಅಧಿಭೂತದಿಂದ ಬರೋದು. ಆಮೇಲೆ ಅಧ್ಯಾತ್ಮದಿಂದ ಅಧಿಭೂತ ಎಂಬುದು ದೇಹಕ್ಕೇನೆ ಇಟ್ಕೊಳ್ತೀವಿ, ಅಧಿಭೂತ ಅಧಿದೈವ ಅದು ಇಟ್ಕೊಳ್ತೀವಿ ನಾವು. ಸೊ ಈ ದೇಹಕ್ಕೆ ನೇಚರಿಂದ ಬರೋದು, ಪಂಚಭೂತಗಳಿಂದ ಅಲ್ಲಿ ಇರುವಂತಹ ದೇವತೆಗಳ ಮೂಲಕವಾಗಿ ಬರೋದು, ಮತ್ತು ಅದು ಮತ್ತು ನಮ್ಮ ದೇಹದಿಂದ ಬರೋದು ಹಸಿ ಬಿಸಿಲು. ಹಸಿಯಾಗ ದೇಹಕ್ಕೆ ಆಗುವಂತ ಕಷ್ಟಗಳು, ಹಸಿ ಆಗತ್ತೆ ನಮ್ಗೆ, ಬಾಯಾರಿಕೆ ಆಗತ್ತೆ, ಈ ತರ ಬಂದಾಗ ಭಯ. ಇದರಿಂದ ಭಯ ಅಂದ್ರೆ ಇಲ್ಲಿ ಏನ್ ಭಯ ಆಗತ್ತೆ ಅಂದ್ರೆ ಪೀಡೆ ಆಗತ್ತೆ ನಮ್ಗೆ, ಕಷ್ಟ ಆಗತ್ತೆ ದೇಹಕ್ಕೆ ಆಗುವಂತ ಕಷ್ಟಗಳು, ಹಸಿ ತೃಷೆ. ಆಮೇಲೆ ಜಯ ಜಯ ಅಜಯ ಭಿಕ್ತಿ, ಸೋಲು ಗೆಲ್ಲು, ಸೋಲು ಗೆಲ್ಲು ಅಂತ ಬರೋದು ನಮ್ಮ ಮನಸ್ಸಿನಿಂದ ಬರುತ್ತೆ. ಜಯ ಜಯ ಅಪಜಯ ಆಗಲಿ, ಕಳರಿಂದ ದುಷ್ಟರಿಂದ ನಿಂದ ಅನಿಂದೆ, ನಿಂದ ಅನಿಂದ. ಸೊ ದುಷ್ಟರಿಂದ ನಮ್ಗೆ ನಮ್ಗೆ ಬೇಡದವರು ನಮ್ಮನ್ನ ನಿಂದನೆ ಮಾಡುತ್ತಾರೆ, ಬೇಕಾದವರು ಅನಿಂದ ನಮ್ಮನ್ನ ನಿಂದೆ ಮಾಡೋದಿಲ್ಲ, ನಮ್ಮನ್ನ ಹೊಗಳುತ್ತಾರೆ. ಸೊ ಹೀಗೆ ಬರ ಈ ದ್ವಂದ್ವಗಳು, ಮಳೆ ಬಿಸಿಲು ಹಸಿ ತೃಷೆ ಜಯ ಅಪಜಯ ಕಳರ ನಿಂದ ಹಿಂದೆ ಭಯಗಳು, ಇಂಥ ಇಂಥದ್ರಿಂದ ಬರುವಂತ ಭಯಗಳಿಗೆ ಅಳಗದಲೆ. ಸೊ ನೀನು ಈ ಭಯಗಳಲ್ಲಿ ಭಯ ಬರುತ್ತೆ, ಭಯ ಬರದೇ ಇರೋದಿಲ್ಲ, ಭಯ ಬಂದ್ರೂ ಈ ತರ ದೇವರ ಸ್ಮರಣೆ ಮಾಡುತ್ತಾ ಭಯಕೃತ್ ಭಯನಾಶನ ಅಂತ ನರಸಿಂಹದೇವರ ಸ್ಮರಣೆ ಮಾಡ್ತೀವಿ ನಾವು. ಸೊ ಈ ಬಂದಾಗ ಹೌ ಯು ಶುಡ್ ಪ್ರಿಪೇರ್ ಯುವರ್ ಸೆಲ್ಫ್ ಟು ಹ್ಯಾಂಡಲ್ ಇಟ್. ಭಯ ಬಂದಾಗ ನಾವು ಈ ತರ ತಿಳಿದು ಈ ಪರಿ, ಈ ಪರಿ ತಿಳಿದು ಉಪಾಸ, ಈ ಪರಿ ತಿಳಿದು ದೇವರೇ ಈ ದೇಹದಿಂದ ಇದ್ದು ಅನುಗುಣವಾಗ ಇದೆಲ್ಲ ಕೊಡ್ತಾ ಇದ್ದಾನೆ, ಯಾವುದು ನಮ್ಮ ವಶದಲ್ಲಿ ಇಲ್ಲ, ಎಲ್ಲವೂ ಅವನ ಅಧೀನವಾಗಿದೆ ಅಂತ ಇದು ನಮ್ಮ ದೇಹದಲ್ಲಿ ಇರುವಂತ ಅಂತರ್ಯಾಮಿಯನ್ನ ತಿಳಿದು ಅವನನ್ನ ತಿಳಿದು ಈ ಪರಿ ಉಪಾಸ ಈ ತರ ಧ್ಯಾನ ಮಾಡುತ್ತಾ ಹೇಗಿರಬೇಕು ಭಯಗಳಿಗೆ ಅಳುಗದಲೆ. ಯಾಕೆಂದ್ರೆ ಅದು ಹೇಳ್ತಾರೆ ಭಯದಿಂದ, ನಾವು ಭಯದಿಂದ ಏನಾಗತ್ತೆ, ಭಯ ಮನಸ್ಸಿನ ರೋಗ. ಭಯ ಬಂದಾಗ ಇಟ್ ಕಮ್ಸ್ ಇಮೋಷನ್ ಬಂದ್ಬಿಡುತ್ತೆ, ಯು ಕೆನಾಟ್ ಆಕ್ಟ್, ಆ ಯೋಚನೆ ಮಾಡ್ಲಿಕ್ಕೇನು ಅಸಮರ್ಥರಾಗಿ ಬಿಡ್ತೀವಿ ನಾವು. ಆದ ಕಾರಣದಿಂದಲೂ ಭಯ ನೀನು, ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳೋದು ನಿನ್ನ ಪಾಲಿನ ಕರ್ಮವನ್ನ ನೀನು ಮಾಡು ಅಂತ. ಸೊ ನಮ್ಮ ಕರ್ಮ ಏನು ಮಾಡಬೇಕು ಅದಕ್ಕೆ ದೇವರು ಬುದ್ಧಿ ಕೊಡ್ತಾನೆ, ಹಾಗೆ ನಮ್ಮ ಕರ್ತವ್ಯವನ್ನ ನಾವು ಮಾಡಬೇಕು. ಸೊ ಹೀಗೆ ಕರ್ತವ್ಯವನ್ನ ಮಾಡುವಾಗ ಯಾವ ಚಿಂತನೆ, ದೇವರ ಅಧೀನವಾಗಿದೆ, ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗ ದೇವರು ನಮ್ಮಿಂದ ಇದ್ದು ಮಾಡಿ ಮಾಡಿಸ್ತಾನೆ. ಈಗ ತಿಳ್ಕೊಂಡು ಗರ್ವಿಸದೆ ಮಳೆ ಅಂದ್ರೆ ಭಯಗಳಿಗೆ ಅಳುಗದಲೆ ಹೇಗಿರಬೇಕು, ಮದ್ದಾನೆ ಅಂದದಿ ಸರಿಸು ಸರಿಸು ದರೆಯೊಳಗೆ. ಮದ್ದಾನೆ ಇಲ್ಲಿ ಮದ್ದಾನೆಗೆ ಕಂಪ್ಯಾರಿಸನ್ ಬೇರೆ ರೀತಿಯಿಂದ ಕೊಡ್ತಾರೆ. ಮದ್ದಾನೆ ಅಂದ್ರೆ ಮದ್ದಾನೆ ಹೇಗೆ, ಮದ ಭರಿತವಾದ ಗಜ ಆನೆ ಅದು ಹೇಗಿರುತ್ತೆ, ಯಾರನ್ನೂ ಲಕ್ಷ್ಯ ಮಾಡೋದಿಲ್ಲ ಅಂದ್ರೆ ದಿ ಇಂಡಿಫ ಅಂದ್ರೆ ಯಾರನ್ನೂ ಲಕ್ಷ್ಯ ಮಾಡೋದಿಲ್ಲ ಅಂದ್ರೆ ಗರ್ವಿಸದೆ ಅಂತ ಹೇಳಿದ್ದಾರೆ. ಗರ್ವ ಬೇಡ ನಿಮ್ಗೆ, ಡೋಂಟ್ ಏನಾದರೂ ಅದಕ್ಕೆ ತುಂಬಾ ಮನಸ್ಸಲ್ಲಿ ಹಚ್ಕೋಬೇಡ, ನೀನು ಹಚ್ಚಿಕೊಳ್ಳದೆ ಹೇಗೆ ಗಂಭೀರವಾಗ ಅದು ಇಟ್ ಕೀಪ್ಸ್ ಆನ್ ಮೂವಿಂಗ್, ನವಿತಾ ಹೋಗ್ತಾ ಇರತ್ತೆ, ಲಕ್ಷ್ಯ ಮಾಡೋದಿಲ್ಲ. ಯಾರು ಕೂಗ್ತಾರೆ, ಚಿಕ್ಕ ಚಿಕ್ಕ ಪ್ರಾಣಿಗಳಿರುತ್ತೆ, ಎಲ್ಲವೂ ಇರುತ್ತೆ, ಅದು ಏನ್ ಹೇಳುತ್ತೆ ಏನು ಅಂತ. ನಿನ್ನ ಕರ್ತವ್ಯ ಅವನು ಅದು ಗಜ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ತಾ ಇರುತ್ತೆ. ಹಾಗೇನೆ ನಾವು ಗಜದಂತೆ ಅಂದ್ರೆ ಅರಗಂಟ್ ಅಂಬೋದು ಮದದಿಂದ ಅಂತಲ್ಲ, ಇಲ್ಲಿ ಮದ ಅಂಬೋದು ನಾವು ಹೇಳೋವಾಗ ಹೇಳ್ತೀವಲ್ಲ ಮೂರು ಹೇಳ್ತೀವಿ ಯಾವಾಗ್ಲೂ, ಯಾವುದೇ ನಮ್ಗೆ ಕಾಮ ಕ್ರೋಧ ಮದ ಲೋಭ ಒಂದೊಂದಕ್ಕೇನು ಹೇಳುವಾಗ ಒಂದೊಂದಲಿನು ಸಾತ್ವಿಕ ರಾಜಸ ತಾಮಸ ಇರುತ್ತೆ. ಇಲ್ಲಿ ಹೇಳೋದು ಹಿಂದೆ ಹೇಳಿದ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ ಇಲ್ಲಿ ಹೇಳೋದು ಸಾತ್ವಿಕವಾದ ಮದ, ದೇವರಿದ್ದಾನೆ ದೇವರು ನಡೆಸ್ತಾನೆ ನಮ್ ಕರ್ಮಕ್ಕೆ ಅನುಗುಣವಾಗಿ. ಅಂದ್ರೆ ಹಿಂದೆ ನಮ್ಗೆ ಏನಾದ್ರು ಕೆಟ್ಟ 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 ಕರ್ಮ ಮಾಡಿದ್ರೆ ಅದಕ್ಕೆ ನೀನು ಪ್ರಾಯಶ್ಚಿತ್ತ ಮಾಡ್ಕೋ, ಅದಕ್ಕೆ ಪ್ರಾಯಶ್ಚಿತ್ತವೂ ದೇವರ ಹೆಸರು ಆಗುತ್ತೆ. ಸೊ ಯಾವಾಗ್ಲೂ ನೀನು ದೇವರ ಚಿಂತನೆಯಲ್ಲಿ ಇದ್ರೆ ಅದಕ್ಕೆ ಗಲಾಟ ಕುಕ್ಕಟ ಅದು ಹೇಳಿದಾರೆ. ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಈ ತರ ನಮ್ಗೆ ಜನ್ಮಗಳು ಬಂದಿರಬಹುದು, ಅಲ್ಲಿನೂ ಏನೇನೋ ಘೋರ ಏನೇನೋ ಮಾಡಿರ್ತೀವಿ, ಆ ಯೋನಿಯಲ್ಲಿ ಹುಟ್ಟಿದ ಕಾರಣದಿಂದ ಮಾಡಿರ್ತೀವಿ. ಅಲ್ಲಿನೂ ಸ್ವಲ್ಪ ಮನಸ್ಸಲ್ಲಿ ಇರುವಂತ ಆ ಇಚ್ಛೆಗಳು ಕಾಮ ಇರುತ್ತೆ, ಕ್ರೋಧ ತೋರ್ಸತ್ತೆ, ಎಲ್ಲವೂ ತೋರ್ಸುತ್ತೆ, ಹಾಗೇನೋ ನಾವು ಮಾಡಿರ್ತೀವಿ. ಸೊ ಎಲ್ಲಾ ಕರ್ಮಗಳು ಅದಕ್ಕೇನೋ ಚಿಕ್ಕ ಚಿಕ್ಕದ ನಮ್ಗೆ ಬರಬಹುದು. ಸೊ ಅನೇಕ ಜನ್ಮಗಳಲ್ಲಿ ಮಾಡಿದ್ದ ಮಾಡದೇ ಇದ್ದದ್ದು, ಆ ಜನ್ಮಗಳಲ್ಲಿ ಬುದ್ಧಿಯಲ್ಲಿ ಇದ್ದಿಲ್ಲ ಮಾಡಿಲ್ಲ, ಈ ಆ ಜನ್ಮಗಳಲ್ಲಿ ಮಾಡಿಲ್ಲ ಬುದ್ಧಿ ಇದ್ದಿಲ್ಲ ಇವಾಗ ಕೊಟ್ಟಿದ್ದಾನೆ, ಈ ತರದ ಚಿಂತನೆ. ಸೊ ಹೀಗೆ ಹಾಗೆ ಸಾತ್ವಿಕ ಮದ ಎಂಬುದು ಮದ್ದಾನೆ ಎಂಬುದು ಸಾತ್ವಿಕಕ್ಕೆ ಸಂಕೇತವಾಗಿ ತಗೋಬೇಕು. ಮದ್ದಾನೆ ಎಂದ್ರೆ ಚರಿಸು ಚರಿಸು ದರೆಯೊಳಗೆ, ಈ ಭೂಮಿಯಲ್ಲಿ ಹಾಗೆ ನೀನು ನಿನ್ನ ಕೆಲಸಗಳನ್ನ ಮಾಡ್ತಾ ಇರು, ದೇವರಲ್ಲಿ ಮನಸ್ಸಿಟ್ಟು ಮಾಡ್ತಾ ಇರು ಅಂತ ಇಲ್ಲಿ ಸಮರ ಸಮಾರಂಭದಲ್ಲಿ ಕೃಷ್ಣ ಅರ್ಪಣ ಮಾಡ್ತಾರೆ.